ஹரி ஓம் ஸ்ரீ குருப்யோ நமஹ. அப்ரமம் பங்கரயிதம் அஜரம் விமலம் சதா ஆனந்த தீர்த்தமத்லம் பஜேதாபத்ரயாபஹம் மித்யா சித்தாந்த துத்வாந்த வித்வம்சன விசக்ஷணஹ ஜெயதீர்த்தாக்க தனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்யக கேசரி வியாசதீர்த்த குரு பூயாத் அஸ்மதிஷ்டாத சித்தயே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹே கிரீவதாஸ்ரயான் பூஜ்ய ராகவேந்திராய சத்யதர்மரதாய ச பஜதாம் கல்பவருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமுத்துந்தையாளவே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ பிரணஷ்யந்தி சித்திஞ்ச மனோரதாஹ ஹரி ஓம் ஸ்ரீ குருப்யோ நமஹ. நாவு ஹரிகதாமிரசாரதல்லி 16 சந்தி 16 சந்தி தத்த ஸ்வாத சந்தி அதன்னு மாட்தா இதீவி. அதனால 24 பத்ய 24th வர்ஸ் அதன்னு நோட்தா இதீவி. லாஸ்ட் கிளாஸ்னல்லி நாந்தி பத்ய ஓதுபிட்டு ஷுரு மாடோண. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ 16 ಸಂಧಿ ದತ್ತ ಸ್ವಾತಂತ್ರ ಸಂಧಿಯಲ್ಲಿ 24 ಪದ್ಯ ಅದರಲ್ಲಿ ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ಥ ವರ್ಣೋತ್ಪತ್ತಿ ಕಾರಣ ವಾಂಗ್ಮನೋಮಯ ಸಾಮಗಾನರತ ದತ್ತ ಕಪಿಲ ಹಯಾಸ್ಯ ರೂಪದಿ ಪೃಥ್ಪೃಥಕ್ ಜೀವರೊಳಗಿದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ. ಸೊ ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಪರಮಾತ್ಮ ಏನು ಮಾಡ್ತಾನೆ, ನಿತ್ಯ ನೂತನ ಪರಮಾತ್ಮ ಎಂಥವನು, ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ. ಸೊ ನಾವು ಲಾಸ್ಟ್ ಲೈನ್ ನೋಡಿದ್ವಿ. ಸೊ ಜಸ್ಟ್ ರಿವೈಸ್ ಮಾಡಿ, ನಿತ್ಯ ನೂತನ ಪರಮಾತ್ಮ ಯಾವಾಗಲೂ ಹೊಸ್ತಾ ಆಗಿರುತ್ತೆ. ಅಂದ್ರೆ ನಿತ್ಯ ನೂತನ ಅಂದ್ರೆ ಏನು, ಪರಮಾತ್ಮ ಹೊಸ್ತಾಗಿರುವುದು ಅಂದ್ರೆ ಏನು ಅಂತ ಹೇಳಿದ್ರೆ, ಬಗೆ ಬಗೆಯ ನೂತನವ ಕಾಣು ತಮಗೆ ಹರ್ಷ ದಿಂಪಗಳು ಹಿಗ್ಗುವ ಅಂತ ಹೇಳಿದಂತೆ ಲಕ್ಷ್ಮೀ ಅಂದ್ರೆ ಪರಮಾತ್ಮ ಮಾಡುವ ಕಾರ್ಯಗಳೆಲ್ಲವೂ ಲಕ್ಷ್ಮೀದೇವಿಗೆ ತಿಳಿದಿದೆ. ಅಂದ್ರೆ ಪರಮಾತ್ಮನ ಬಗ್ಗೆ ಲಕ್ಷ್ಮೀದೇವಿಗೆ ಎಷ್ಟು ತಿಳಿದಬೇಕೋ ಅಷ್ಟು ತಿಳಿದಿದೆ, ಪೂರ್ಣ ತಿಳಿದಿಲ್ಲ. ಆದ್ರೆ ಲಕ್ಷ್ಮೀದೇವಿ ತಿಳಿದಷ್ಟು ತಿಳಿದಿದ್ರು, ಯಾವತ್ತೂ ಯಾವಾಗಲೂ ಪರಮಾತ್ಮನಲ್ಲಿ ಆ ಒಂದು ಹೊಸತನವನ್ನು ನೋಡ್ತಾ ಇರ್ತಾರೆ ಲಕ್ಷ್ಮಿ. ಅಂದ್ರೆ ಹೊಸದಾಗಿ ಲಕ್ಷ್ಮಿಯ ಜ್ಞಾನ ಬರ್ತಾ ಇದಲ್ಲ, ಲಕ್ಷ್ಮಿ ಅದರಲ್ಲಿ ಹೊಸತನವನ್ನು ನೋಡ್ತಾಳೆ. ಅಂದ್ರೆ ಎವ್ರಿ ಟೈಮ್ ಇಟ್ ಲುಕ್ಸ್ ಲೈಕ್ ಫ್ರೆಶ್ ಗ್ರೀನ್ ಫ್ರೆಶ್ ಅಂತಾರಲ್ವಾ, ಆತರ ಅದರಲ್ಲಿ ಯಾವತ್ತು ಹಬ್ಬ ನೋಡಿದೆ ನೋಡ್ತಾ ಇದ್ದೀನಿ ಬೇಜಾರು ಅಂತಹ ಭಾವನೆ ಯಾವತ್ತೂ ಬರೋದಿಲ್ಲ. ಯಾವತ್ತೂ ನಿತ್ಯ ನೂತನವೇ, ಯಾವತ್ತೂ ಆನಂದಪ್ರದವಾದ ಪರಮಾತ್ಮನ ಲೀಲೆಗಳನ್ನು ನೋಡ್ತಾ ಸಂತೋಷ ಪಡ್ತಾ. ಈ ವಿಧವಾಗಿ ನಿತ್ಯ ನೂತನ ಆಗಿರುವುದಾನೆ ಪರಮಾತ್ಮ ಅಂತ ಹೇಳಿದರೆ, ತನ್ನ ಭಕ್ತರಿಗೆ ತಾನು ಯಾವಾಗಲೂ ತನ್ನ ಕಾರ್ಯಗಳಿಂದ ತಾನು ಮಾಡುವ ಆ ವಿಚಿತ್ರವಾದ ವಿವಿಧವಾದ ವಿಳಾಸಗಳಿಂದ ಲೀಲೆಗಳಿಂದ ಸಂತೋಷ ಪಡಿಸ್ತಾ ಇರ್ತಾನೆ. ಪರಮಾತ್ಮನ ಲೀಲೆಗಳು ವಿಳಾಸಗಳೆಲ್ಲ ಕೂಡ ಯಾವತ್ತೂ ಹೊಸದಾಗಿ ಇರುತ್ತೆ ಅಂತ ಹೇಳಿದರೆ, ಅದು ಯಾವ ಭಕ್ತರಿಗೆ ಯಾವತ್ತೂ ಬೇಜಾರು ಮಾಡುವಂತ ಆಯ್ತು, ಕೇಳಿದ್ದೇ ಕೇಳ್ತಾ ಇದ್ರು, ಏನು ದೇವರು ಉತ್ತಮ ಉತ್ತಮ ಇಷ್ಟೇ ಕೇಳ್ತೀವಿ ಅನ್ನುವ ಭಾವನೆ ಭಕ್ತರಿಗೆ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿದರೂ ಒಂದೊಂದು ಸಾರಿ ಸರ್ವೋತ್ತಮ ಅಂದಾಗ ಅವನ ಒಂದೊಂದು ಗುಣಗಳನ್ನು ನಾವು ಧ್ಯಾನ ಮಾಡಬಹುದು. ಅವನನ್ನು ಇಂತಹ ಪರಮ ಕಲ್ಯಾಣಪ್ರದನಾದ ಪರಮಾತ್ಮ ಇದರಲ್ಲಿ ಉತ್ತಮನಾಗಿದ್ದಾನೆ, ಇದರಲ್ಲಿ ಆನಂದ ಇಲ್ಲ, ಸೌಂದರ್ಯ ಇಲ್ಲ, ಜ್ಞಾನ ಇಲ್ಲ, ಅಭಿರುಚಿ ಇಲ್ಲ, ಸರ್ವಕರ್ತೃತ್ವ ಶಕ್ತಿಮತ್ವ ಎಲ್ಲದರೊಳಗೆ ಕೂಡ ಒಂದೊಂದು ವಿಭೂತಿ ಒಳಗೆ ಕೂಡ ಪರಮಾತ್ಮನ ಸರ್ವೋತ್ತಮತ್ವವನ್ನು ನೋಡ್ತಾ ಇದ್ದರೆ, ಅದನ್ನು ಮತ್ತು ನೆನಪಿಗೆ ತಂದುಕೊಡ್ತಾ ಇದ್ರೆ, ಮನನ ಮಾಡ್ತಾ ಇದ್ರೆ, ಅದು ಆನಂದಪ್ರದವಾಗಿರುತ್ತೆ. ಅದರಲ್ಲಿ ನಿತ್ಯ ನೂತನತ್ವ ಇರುತ್ತೆ ಭಕ್ತರಿಗೆ. ಈ ವಿಧವಾಗಿ ಪರಮಾತ್ಮ ಯಾವಾಗಲೂ ನಿತ್ಯ ನೂತನಾಗಿರ್ತಾನೆ. ನಿರ್ವಿಕಾರ, ಅವನಿಗೆ ಯಾವ ವಿಕಾರವೂ ಇಲ್ಲ. ಪರಮಾತ್ಮ ಎಲ್ಲರ ಒಳಗೆ ಇದ್ದು ನಿಕೃಷ್ಟ ಜೀವರಾಶಿ ಹೊಂದಿದ್ರು, ಯಾವುದೇ ಒಂದು ಕಾಡಿನಲ್ಲಿ ಬಹಳ ಅಸಹ್ಯಕರವಾದ ದುಷ್ಟವಾದ ಇಲ್ಲ ಯಾವುದೇ ಒಂದು ಜೀವರಾಶಿ ಇದ್ದರೂ ಅದರ ಒಳಗೆ ಇದ್ದು ಅದರಿಂದ ತಾನು ಕಾರ್ಯಗಳನ್ನು ಮಾಡಿಸ್ತಾನೆ. ಅದಕ್ಕೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ, ಯಾವ ವಿಧವ ಜೀವರಾಶಿಗೂ ಸ್ವಾತಂತ್ರ್ಯ ಇಲ್ಲ. ಪ್ರತಿ ಒಂದರ ಒಳಗೂ ಪರಮಾತ್ಮ ಸರ್ವಾಂತರ್ಯಾಮಿಗಿದ್ದು ಮಾಡಿಸಿದರೂ ಯಾವುದರ ವಿಕಾರವೂ ಅವನಿಗೆ ಹಂಟೋದಿಲ್ಲ, ಯಾವುದು ಅವನಿಗೆ ವಿಕಾರವಾಗುವುದಿಲ್ಲ. ಯಾವ ಹಿ ನೆವರ್ ಗೆಟ್ಸ್ ಒಂದು ಸ್ಟೈನ್ ಆಗಲಿ ಮ್ಯೂಟೇಷನ್ ಇಂತಹದ್ದು ಯಾವುದು ಆಗುದು ಪರಮಾತ್ಮನಲ್ಲಿ ವಿಕಾರತ್ವ, ಅಯ್ಯೋ ಇದು ಯಾಕೆ ಅದು ಯಾಕೆ ಅನ್ನುವ ಒಂದು ಗೊಂದಲ. ಯಾಕಂದ್ರೆ ನಿತ್ಯ ಪೂರ್ಣಾನಂದ ಆದ ಕಾರಣದಿಂದ ಅವನಿಗೆ ವಿಕಾರತ್ವ ಅನ್ನೋದೇ ಇಲ್ಲ, ನಿರ್ವಿಕಾರನಾಗಿರ್ತಾನೆ. ಅಂದ್ರೆ ದೇರ್ ಈಸ್ ನೋ ವೇರಿಯೇಷನ್ಸ್ ಆಲ್ಟ್ರೇಷನ್ಸ್ ಪರಮಾತ್ಮನಲ್ಲಿ ಯಾವುದು ಬರೋದಿಲ್ಲ. ಸುಹೃತ್ತಮ, ಸುಹೃತ್ತಮ ಎಲ್ಲರಿಗೂ ಪ್ರತಿಪಾತನಾಗಿದ್ದಾನೆ ಪರಮಾತ್ಮ. ಸುಹೃತ್ ಹೃದಯಕ್ಕೆ ಹತ್ತಿರ ಇರುವವರು ಸುಹೃತ್ ಸ್ನೇಹಿತರು ಫ್ರೆಂಡ್ಸ್ ಇಲ್ಲ ಕ್ಲೋಸ್ ಅಸೋಸಿಯೇಟ್ ಎಲ್ಲರಿಗಿಂತಲೂ ಮುಖ್ಯವಾದ ಪ್ರಮುಖವಾದ ಪ್ರೀತಿಪಾತ್ರನಾದ ಸ್ನೇಹಿತ ಯಾರಂದ್ರೆ ಪರಮಾತ್ಮ. ಯಾಕಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವಕ್ಕೆ ಜೀವ ಅನಾದಿ ಅಂತ ಹೇಳ್ತೀವಿ. ಅನಾದಿಯಾದ ಜೀವನಲ್ಲಿ ಅನಾದಿಯಿಂದ ಪರಮಾತ್ಮ ಇದ್ದಾನೆ, ಯಾವತ್ತೂ ಪರಮಾತ್ಮ ಜೀವನನ್ನು ಬಿಟ್ಟಿಲ್ಲ. ಸೊ ಈ ವಿಧವಾಗಿ ಪ್ರತಿ ಒಂದು ಜೀವಕ್ಕೂ ಕೂಡ ಯಾರು ಬಹಳ ಕ್ಲೋಸೆಸ್ಟ್ ಅಂತ ಹೇಳಿದ್ರೆ ಪರಮಾತ್ಮನೇ ಕ್ಲೋಸೆಸ್ಟ್. ಯಾಕೆ ಅವನೇ ಯಾವಾಗಲೂ ಒಟ್ಟಿಗೆ ಇರುವಂತವನು. ಮಿಕ್ಕ ಯಾರು ಕೂಡ ಯಾವ ಜೀವನಿಗೆ ಕೂಡ ಒಟ್ಟಿಗೆ ಇರುವವರು ಇಲ್ಲ. ಅಂದ್ರೆ ಪರಮಾತ್ಮನ ಅಷ್ಟು ಒಟ್ಟಿಗೆ ಇರುವವರು ಯಾರಿಗೂ ಇಲ್ಲ. ಸೊ ಪರಮಾತ್ಮ ಈಸ್ ಅಲಾಂಗ್ ವಿತ್ ದ ಜೀವ ಫಾರ್ ಎವ್ರಿ ಜೀವ. ಅದಕ್ಕೆ ಅವನು ನಿತ್ಯವೂ ಕೂಡ ಅವನು ಎಂತಹವನು ಅಂತ ಹೇಳಿದ್ರೆ ಸುಹೃತ್ತಮ, ಅಂದ್ರೆ ಬಹಳ ಪ್ರೀತಿಪಾತ್ರನು. ನಮ್ಮ ಹೃದಯದ ಆಕಾಶದಲ್ಲೇ ನೆಲೆಸಿದ್ದು ನಮ್ಮ ಹೃದಯ ಫಿಸಿಕಲಿ ಅಂಡ್ ಆಲ್ಸೋ ಬೈ ಫೀಲಿಂಗ್ಸ್ ಎಲ್ಲ ವಿಧವಾಗಿ ಕೂಡ ಹತ್ತಿರ ಇರುವವನು. ಅದಕ್ಕೆ ಅವನು ಸುಹೃತ್ತಮ ಅಂದ್ರೆ ಮೋಸ್ಟ್ ಡಿಯರೆಸ್ಟ್ ಅನ್ನುವಂತೆ. ಈ ವಿಧವಾಗಿ ಅಂತಹ ಪರಮಾತ್ಮ ಡಬಲ್ ಸೂಪರ್ಲೇಟಿವ್ ಆಗೋ ಜಸ್ಟ್ ಪರ್ಪಸ್ಲಿ, ಯಾಕಂದ್ರೆ ಇನ್ನು ಅಂತಹ ಸೂಪರ್ಲೇಟಿವ್ ಬೇರೆ ಯಾವುದಿಲ್ಲ ಅಂತ ಹೇಳಿ. ಅದವಾಗಿ ಆ ಕಾರಣದಿಂದ ಸುಹೃತ್ತಮನಾದ ಪರಮಾತ್ಮ ಪ್ರಣವಸ್ಯ ಪ್ರಣವಸ್ಥ. ಪ್ರಣವ ಅಂದ್ರೆ ಓಂಕಾರ, ಪ್ರಣವ ಓಂಕಾರ, ಅದು ಪ್ರಣವ ಓಂಕಾರ. ಪರಮಾತ್ಮ ಓಂಕಾರ ವಾಚಿನಾಗಿದ್ದಾನೆ, ಪ್ರಣವಸ್ಥನ ಅಂದ್ರೆ ಓಂಕಾರದಲ್ಲಿ ನೆಲೆಸಿದ್ದಾನೆ, ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ಓಂಕಾರದಲ್ಲಿರುವಂತಹ ಅಷ್ಟ ಅಕ್ಷರಗಳು ಎಲ್ಲದಕ್ಕೆ ಬೀಜಾಕ್ಷರಗಳಿರುವಂತಹದ್ದು ಅದರ ಒಳಗೆ ಇದ್ದಾನೆ. ಅವನು ಎಲ್ಲ ಆ ಓಂಕಾರದಿಂದ ಬರುವ ಸಮಸ್ತ ವರ್ಣಗಳಿಗೆ ಉತ್ಪತ್ತಿಗೆ ಕಾರಣ ಆಗಿದ್ದಾನೆ. ಪ್ರತಿಯೊಂದು ಅಕ್ಷರಕ್ಕೂ, ಪ್ರತಿಯೊಂದು ವರ್ಣಕ್ಕೂ, ಅದರಲ್ಲಿ ಅಡಗಿದ್ದ ಅರ್ಥಕ್ಕೂ, ಪ್ರತಿಯೊಂದಕ್ಕೂ ಅವನೇ ಕಾರಣ ಮೂಲಭೂತನಾಗಿದ್ದಾನೆ. ಈ ವಿಧವಾಗಿ ಓಂಕಾರದಲ್ಲಿ ನೆಲೆಸಿದ್ದು ಎಲ್ಲ ಅಕ್ಷರಗಳಿಂದಲೂ, ಅದರ ಒಳಗೂ ಕೂಡ ನೆಲೆಸಿದ್ದು, ಎಲ್ಲ ಅಕ್ಷರಗಳನ್ನು ಅಭಿವ್ಯಕ್ತ ಮಾಡ್ತಾ ಅದರಲ್ಲಿರುವ ಅರ್ಥಗಳನ್ನು, ಅದರಲ್ಲಿರುವ ಉತ್ಪತ್ತಿ, ಎಲ್ಲ ವಿಧವಾದ ಉತ್ಪತ್ತಿಗೆ ಅವನು ಕಾರಣಭೂತನಾಗಿದ್ದಾನೆ. ವಾಂಗ್ಮನೋಮಯ, ವಾಂಗ್ಮಯ ಮನೋಮಯ. ವಾಂಗ್ಮಯ ಮನೋಮಯ ಅಂದ್ರೆ ಪರಮಾತ್ಮ ಪ್ರತಿಯೊಂದು ವಾಕ್ ವರ್ಣವಾಚಿನಾಗಿ ವಾಂಗ್ಮನೋಮಯನಾಗಿದ್ದಾನೆ. ವಾಗಿಂದ್ರಿಯದಲ್ಲಿ ಇದ್ದು ವಾಂಗ್ಮಯ ಅಂತ, ನಮ್ಮ ವಾಕ್ ಶಕ್ತಿ ಅದು ಇರಬೇಕಂತ ಹೇಳಿದ್ರೆ ಆ ವಾಕ್ ಶಕ್ತಿಯನ್ನು ಕೊಡುವವನು ಪರಮಾತ್ಮ. ಆ ವಾಕ್ ಶಕ್ತಿ ಒಳಗೆ ನೆಲೆಸಿದ್ದು ನಮಗೆ ಒಂದೊಂದು ಮಾತು ಬರಬೇಕಂದ್ರೆ ಆ ಮಾತು ಒಳಗೆ ಇರ್ತಾನೆ. ಆ ಮಾತು ಬರುವ ಶಕ್ತಿ ಒಳಗೂ ಇರ್ತಾನೆ, ನಮ್ಮ ಒಳಗೂ ಇರ್ತಾನೆ. ಈ ವಿಧವಾಗಿ ಅನಂತ ರೂಪಗಳಿಂದ ಇದ್ದು ಒಂದೊಂದು ರೂಪದಿಂದಲೂ ಕೂಡ ಪರಮಾತ್ಮ ಒಂದೊಂದು ಅಕ್ಷರದಲ್ಲಿ ಒಂದೊಂದು ರೂಪದಿಂದ ಇದ್ದು ನಮಗೆ ಈ ಮಾತಾಡುವ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಅದು ನಮಗೆ ಗೊತ್ತಿಲ್ಲದೇನೆ ನಾವು ಮಾಡ್ತಾ ಇರ್ತೀವಿ. ಅದೇ ಪರಮಾತ್ಮ ಎಷ್ಟು ಒಂದು ಮಾಡ್ತಾನೆ ಅನ್ನೋದು ಒಂದು ಸಾರಿ ಸ್ಮರಣೆ ಮಾಡಿದ್ರೆ ಬಹಳ ಪುಲಕಾಂಕಿತವಾಗುತ್ತೆ. ಈ ವಿಧವಾಗಿ ಪ್ರತಿಯೊಂದು ವಾಕಿನಲ್ಲಿ ಅವನೇ ನೆಲೆಸಿದ್ದಾನೆ. ಅದಕ್ಕೆ ಅವನು ವಾಂಗ್ಮಯ ಅಂತ ಕರೆಯಲು. ವಾಂಗ್ಮಯ ಅಂದ್ರೆ ಲ್ಯಾಂಗ್ವೇಜ್ ಅಂತಲೂ ಇನ್ನೊಂದು ಅರ್ಥ ಇದೆ. ಲ್ಯಾಂಗ್ವೇಜ್ ಯಾಕೆ ವಾಂಗ್ಮಯ, ವಾಕಿಂದ ಕೂಡಿರುವಂತಹದ್ದು ವಾಂಗ್ಮಯ ಅಂತ. ಆದ್ರೆ ಅದು ಸೆಕೆಂಡರಿ ಮೀನಿಂಗ್. ಪ್ರೈಮರಿ ಮೀನಿಂಗ್ ವಾಂಗ್ಮಯ ಅಂತ ಹೇಳಿದರೆ ಎಲ್ಲ ವಾಕ್ನಲ್ಲಿ ಪ್ರಚುರವಾಗಿರುವುದು ಪರಮಾತ್ಮನ ಸ್ವರೂಪ, ಅದಕ್ಕೆ ಅವನು ವಾಂಗ್ಮಯ. ಅದೇ ವಿಧವಾಗಿ ಮನೋಮಯ, ನಮ್ಮ ಮನಸ್ಸಿನಲ್ಲಿ ನೆಲೆಸಿದ್ದಾನೆ. ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ಥಾಟ್ ನಲ್ಲಿ ಪರಮಾತ್ಮ ಇದ್ದಾನೆ. ಈಸ್ ಪ್ರೆಸೆಂಟ್ ಇನ್ ಎವ್ರಿ ಸಿಂಗಲ್ ಥಾಟ್. ಸೊ ಅದರ ಒಳಗೆ ಆ ಒಂದು ಆಲೋಚನೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪರಮಾತ್ಮನ ಅನುಗ್ರಹ ಇದ್ದರೆ ಆಲೋಚನೆ ಬರುತ್ತೆ, ಇಲ್ಲದೇ ಇದ್ರೆ ಬರುವುದಿಲ್ಲ. ಈ ವಿಧವಾಗಿ ಮನೋಮಯ ಅಂತ ಆಹಿರರಿಂದ ಕರೆಯಲ್ಪಟ್ಟವನಾಗಿ ಪರಮಾತ್ಮ ಸಾಮಗಾನರಥ, ತನ್ನ ಭಕ್ತರು ಮಾಡುವಂತಹ, ತನ್ನನ್ನು ಸ್ತೋತ್ರ ಮಾಡ್ತಾ ಮಾಡುವಂತಹ ಸಾಮಗಾನಕ್ಕೆ ಅವನು ಒಪ್ಪಿ ಅದರಿಂದ ಆ ಭಕ್ತರನ್ನು ಕಾಪಾಡುವವನಾಗ್ತಾನೆ. ಈ ವಿಧವಾಗಿ ಸಾಮಗಾನ ರಥನಾಗಿದ್ದಾನೆ ಪರಮಾತ್ಮ. ಇಂತಹ ಸಾಮಗಾನ ರಥನಂತ ಹೇಳಿದ್ರೆ ಸಾಮವೇದದಿಂದ ಗಾನ ಮಾಡುವಂತಹ ಮುಕ್ತ ಜೀವರಾಗಲಿ ಅಮುಕ್ತ ಜೀವರಾಗಲಿ ಅವರನ್ನಲ್ಲಿ ತಾನು ತನ್ನ ಭಕ್ತ ಪ್ರಿಯತ್ವವನ್ನು ತೋರಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ದತ್ತ ಕಪಿಲ ಹಯಾಸ್ಯ ರೂಪದಿ, ಮೂರು ರೂಪಗಳನ್ನು ಹೇಳ್ತಾ ಇದ್ದಾರೆ. ದತ್ತಾತ್ರೇಯ, ಕಪಿಲ, ಹಯಗ್ರೀವ, ಈ ಮೂರು ರೂಪಗಳಲ್ಲಿ ಇದ್ದು ಪೃಥ್ ಪೃಥಕ್. ಈ ಮೂರು ರೂಪಗಳ ವಿಸ್ತಾರ ಏನಂತ ಹೇಳಿದ್ರೆ ದತ್ತಾತ್ರೇಯ, ದತ್ತಾತ್ರೇಯ ರೂಪ ನಮಗೆ ಏನಂತ ಹೇಳಿದ್ರೆ ದತ್ತಾತ್ರೇಯ ರೂಪದಿಂದ ಪರಮಾತ್ಮ ಏನು ಮಾಡ್ತಾನೆ, ತ್ರಿವಿಧ ಜೀವರಾಶಿಗಳಲ್ಲಿ ಒಂದೊಂದು ಜೀವರಾಶಿಗಳ ಒಳಗೆ ಕೂಡ ದತ್ತಾತ್ರೇಯ ರೂಪದಿಂದ ಅವರಿಗೆ ಬೇಕಾದಂತಹ ಸೃಷ್ಟಿ ಸ್ಥಿತಿ ಲಯಗಳನ್ನು ಒಂದು ವಿಧವಾಗಿ ಹೇಳಬಹುದು. ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಮಾಡುವಂತಹದ್ದು ಸೃಷ್ಟಿ. ದತ್ತ ದತ್ತಾತ್ರೇಯ ರೂಪದಲ್ಲಿ ಜ್ಞಾನವನ್ನು ಬರುವಂತೆ ಮಾಡುವುದು. ಅದೇ ವಿಧವಾಗಿ ಕಪಿಲ, ಕಪಿಲ ರೂಪದಲ್ಲಿ ಕ ಆನಂದ, ಪ ಅಂದ್ರೆ ಪಾಲನ ರಕ್ಷಕತ್ವ, ಲಾತಿ ಎಲ್ಲವನ್ನು ತಂದು ಕೊಡುವವನು. ಅವನು ಕಪಿಲ ರೂಪದಲ್ಲಿ ಇದ್ದು ನಮಗೆ ಬಂದ ಜ್ಞಾನ ನಮ್ಮಲ್ಲಿ ಸ್ಥಿರವಾಗಿ ನೆಲೆಸಿ ಇರುವಂತೆ ಮಾಡ್ತಾನೆ. ಆ ಜ್ಞಾನ ಹೊಟ್ಟಬೇಕು, ಆ ಜ್ಞಾನದ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಹಯಗ್ರೀವನಾಗಿ ಆ ಜ್ಞಾನವನ್ನು ತೆಗೆದುಬಿಡ್ತಾನೆ. ಯಾರಾದ್ರೆ ತಮ್ಮ ಯೋಗ್ಯ ಜೀವರಾಶಿಗಳಿದ್ದಾರೋ ಅವರಲ್ಲಿರುವ ಜ್ಞಾನವನ್ನು ನಿರ್ಮೂಲ ಮಾಡಿಬಿಡ್ತಾನೆ. ಈ ವಿಧವಾಗಿ ಈ ಮೂರು ರೂಪಗಳಲ್ಲಿ ಪರಮಾತ್ಮ ಜ್ಞಾನ ಪ್ರದನಾಗಿ ನಮ್ಮ ಸಾಧನಕ್ಕೆ ಅನುಗುಣವಾಗಿ ಮಾಡ್ತಾ ನಮ್ಮನ್ನು ಕೊನೆವರೆಗೂ ಕರ್ಕೊಂಡು ಹೋಗುವಂತಹವನಾಗಿದ್ದಾನೆ. ಈ ವಿಧವಾಗಿ ಈ ಮೂರು ರೂಪಗಳು ಕೂಡ ಮೂರು ವಿಧ ಜೀವರಾಶಿಗಳಲ್ಲಿ ಪೃಥಕ್ ಜೀವರ ಒಳಗಿದ್ದು ಆಯಾ ಯಾರು ಮೂರು ವಿಧ ಜೀವರಾಶಿಗಳಿಂದ ಮುಕ್ತಿ ಯೋಗ್ಯ ಜೀವರು, ನಿತ್ಯ ಸಂಸಾರಿಗಳು, ತಮೋ ಯೋಗ್ಯ ಜೀವರು ಎಲ್ಲ ಜೀವರಾಶಿಗಳ ಒಳಗೂ ಕೂಡ ತಾನು ಇದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವು ಅನುಸರಿಸಿ. ಪರಮಾತ್ಮ ತಾನು ಪ್ರವರ್ತನೆ ಮಾಡ ಅಂದ್ರೆ ಏನು, ಬಿಂಬರೂಪನಾಗಿ ತಾನು ಮಾಡಿದಾಗ ಅವರು ಪ್ರತಿಬಿಂಬರಾಗಿ ಅವರು ಮಾಡ್ತಾರೆ. ಈ ವಿಧವಾಗಿ ಅವರವರ ಯೋಗ್ಯತೆಗಳನ್ನು ಕರ್ಮಗಳನ್ನು ಅನುಸಾರ ಮಾಡಿ ಪರಮಾತ್ಮ ಪ್ರೇರಣೆಯನ್ನು ಕೊಡ್ತಾ ಅವರನ್ನು ನಡೆಸ್ತಾ ಇರ್ತಾನೆ ಅನ್ನೋದು 24ನೇ ಪದ್ಯ. ಅದಾದ ಮೇಲೆ 25ನೇ ಪದ್ಯದಲ್ಲಿ ಶ್ರುತಿಗಳಾತನ ಮಾತು, ವಿಮಲ ಸ್ಮೃತಿಗಳಾತನ ಶಿಕ್ಷೆ, ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವು. ಇತರ ಕರ್ಮಗಳೆಲ್ಲ ಲಕುಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಪರಮಾತ್ಮ? ಶ್ರುತಿಗಳು ಆತನ ಮಾತು. ಪರಮಾತ್ಮ ಶ್ರುತಿಗಳಾತನ ಮಾತು ಅಂತ ಹೇಳಿದರೆ ಏನು? ಶ್ರುತಿಗಳ ಆತನ ಮಾತು ಅಂತ ಹೇಳಿದ್ರೆ ಎರಡು ನಾವು ಆಕ್ಚುಲಿ ಅನೇಕ ವಿಧವಾಗಿ ನೋಡಬಹುದು. ಶ್ರುತಿಗಳು ಅಂದ್ರೆ ವೇದಗಳು, ವೇದಗಳು ಇವು ಪರಮಾತ್ಮನ ಮಾತುಗಳು ಅಂತ ಹೇಳಿದ್ರೆ ಪರಮಾತ್ಮನ ಮಾತುಗಳಂದ್ರೆ ಏನು? ನಾವು ಪರಮಾತ್ಮನ ಮಾತುಗಳಂತ ಹೇಳಿದ್ರೆ ಪರಮಾತ್ಮನ ಬಗ್ಗೆ ವರ್ಣನ ಮಾಡುವಂತಹ ಮಾತುಗಳು. ದೇ ಆರ್ ಅಬೌಟ್ ದಿ ಪರಮಾತ್ಮ. ಸೊ ಶ್ರುತಿಗಳೆಲ್ಲ ಪರಮಾತ್ಮನ ಪ್ರತಿಪಾದ್ಯ ಮಾಡುವವು. ಸೊ ಅದು ಅವನ ಮಾತುಗಳು, ಅಂದ್ರೆ ಅವನನ್ನೇ ವರ್ಣನ ಮಾಡುವಂತಹ ಮಾತುಗಳು. ಇಲ್ಲ, ಶ್ರುತಿಗಳು ಆತನ ಮಾತುಗಳು ಅಂದ್ರೆ ಏನು? ಪರಮಾತ್ಮನ ಮಾತುಗಳು ಅಂದ್ರೆ ಪರಮಾತ್ಮನ ಮಾತುಗಳಂತ ಹೇಳಿದ್ರೆ ನಾವು ನಿತ್ಯ ಈಗ ಶ್ರುತಿ ವೇದಗಳು ನಿತ್ಯವಾದದ್ದು, ಅನಾದಿ ನಿತ್ಯವಾದದ್ದು, ಅವು ಯಾರಿಂದಲೂ ರಚಿತವಲ್ಲ, ಅಪೌರುಷೇಯ ಅಂತ ನಾವು ಬಹಳ ಚರ್ಚ್ ಮಾಡಿದ್ದೀವಿ. ಸೊ ಈ ವಿಧವಾಗಿ ನಮಗೆ ಎಲ್ಲ ಕಡೆ ಇರುವ ಪ್ರಮಾಣಗಳ ಮೂಲಕವಾಗಿ ಶ್ರುತಿಗಳು ಅವು ನಿತ್ಯವಾದದ್ದು, ಅಪೌರುಷೇಯವಾದದ್ದು, ಅನಾದಿ ಕಾಲದಿಂದ ಇರುವಂತಹದ್ದು. ಈ ಶ್ರುತಿಗಳು ನಮಗೆ ಎಲ್ಲ ಕಾಲದಲ್ಲಿಯೂ ಕೂಡ ಆಯಾ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರ ಬ್ರಹ್ಮಾದಿ ಅಮುಕ್ತ ಜೀವರಾಶಿಗಳಾಗಲಿ, ಮುಕ್ತ ಜೀವರಾಶರಾದಂತಹ ಬ್ರಹ್ಮಾದಿ ಉತ್ತಮ ಜೀವಗಳೆಲ್ಲ ಅವರು ಯಾವಾಗಲೂ ಶ್ರುತಿಗಳನ್ನು ತಾವು ಗಾನ ಮಾಡ್ತಾ ಇರ್ತಾರೆ. ಆದರೆ ಅವರು ಕೂಡ ಬೇರೆ 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 ದಶೆಗಳಲ್ಲಿ ಅಮುಕ್ತ ದಶ, ಅಮುಕ್ತ ದಶ ಈ ವಿಧವಾಗಿ ವೇರಿಯೇಷನ್ಸ್ ಎಲ್ಲ ಇರ್ತದೆ. ಆದರೆ ಪರಮಾತ್ಮ ನಿತ್ಯ ಮುಕ್ತನಾದ ಪರಮಾತ್ಮ ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ ತಾನು ಶ್ರುತಿಗಳನ್ನು ಯಾವಾಗಲೂ ಪರಮಾತ್ಮನ ಕಂಠದಿಂದ ಹೊರಹೊಮ್ಮುತ್ತಾ ಇರುತ್ತೆ. ಅದಕ್ಕೆ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲಾವೇದ ಉದ್ಗೀರ್ಯಂತೆ ಅನಿಶಂ ಯತಃ ಅಂತ ದ್ವಾದಶಸ್ತೋತ್ರದಲ್ಲಿ ಶ್ರೀಮಧ್ವಾಚಾರ್ಯರು ನಮಗೆ ಹೇಳಿದಂತೆ ಪರಮಾತ್ಮ ಕಂಠ, ಪರಮಾತ್ಮನ ಕಂಠ ಎಂಥದ್ದು ಅಂತ ಹೇಳಿದರೆ ಪರಮಾತ್ಮನ ಕಂಠ ಅದು ನಿತ್ಯವೂ ಕೂಡ ನಮಗೆ ಬಹಳ ನಿರಂತರವಾಗಿ ಆ ಶ್ರುತಿ ವೇದವನ್ನು ಉಚ್ಚಾರಣೆ ಮಾಡ್ತಾ ಇರುತ್ತೆ ಪರಮಾತ್ಮನ ಕಂಠ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಈ ಅನಾದಿಯಾಗಿರುವಂತಹ ಈ ವೇದಗಳಿಗೆ ಒಂದು ಎಕ್ಸ್ಪ್ರೆಷನ್, ಕಂಟಿನ್ಯೂಸ್ ಎಕ್ಸ್ಪ್ರೆಷನ್ ಈಸ್ ಫ್ರಮ್ ದಿ ಕಂಠ ಆಫ್ ಪರಮಾತ್ಮ. ಪರಮಾತ್ಮನ ಕಂಠದಿಂದ ಯಾವಾಗಲೂ ನಿರಂತರವಾಗಿ ಹೊರಹೊಮ್ಮುತ್ತಾ ಇರುತ್ತೆ ಈ ಶ್ರುತಿ ವಾಕ್ಯಗಳು. ಆ ಕಾರಣದಿಂದ ಆ ಶ್ರುತಿಯ ನಿತ್ಯತ್ವವನ್ನು ಪರಮಾತ್ಮ ತಾನು ಕಾಪಾಡ್ತಾ ಇರ್ತಾನೆ. ಹೇಗಾದ್ರೆ ಅನಂತ ಜೀವರಾಶಿಗಳು ಆ ಜೀವರಾಶಿಗಳ ನಿತ್ಯತ್ವವನ್ನು ಕಾಪಾಡ್ತಾನೋ ಅದೇ ವಿಧವಾಗಿ ಶ್ರುತಿಗಳು ವೇದಗಳು ಕೂಡ ಅವು ಅಸ್ವತಂತ್ರವೇ. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದ್ರೆ ವೇದಗಳಲ್ಲಿರುವ ಪರಮಾತ್ಮನ ಸ್ವತಂತ್ರ ರೂಪ ಎಂತಹದ್ದು? ವೇದಗಳಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅಂದ್ರೆ ತನ್ನ ಸ್ವತಂತ್ರ ರೂಪಗಳನ್ನು ವೇದದಲ್ಲಿ ಇಟ್ಟಿದ್ದಾನೆ. ಆ ಕಾರಣದಿಂದ ಆ ವೇದಗಳು ಪರಮಾತ್ಮನ ಮಾತುಗಳಾಗಿವೆ ಅಂತ ಹೇಳಿದ್ರೆ ಪರಮಾತ್ಮನ ಕಂಠದಿಂದ ಅದರ ನಿತ್ಯತ್ವವನ್ನು ಕಾಪಾಡ್ತಾ ಪರಮಾತ್ಮ ಯಾವಾಗಲೂ ವೇದೋಚ್ಚಾರಣ ಮಾಡ್ತಾ ಇರ್ತಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಆ ವೇದಗಳು ದೇ ಆರ್ ಫ್ರಮ್ ಹಿಮ್ ಅಂಡ್ ದೇ ಆರ್ ಬೈ ಹಿಮ್. ಅಂದ್ರೆ ಆ ವೇದಗಳು ಪರಮಾತ್ಮನ ರಚಿತವಲ್ಲ, ಆದರೆ ಅದರ ಅಭಿವ್ಯಕ್ತಿತ್ವ ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ದಿ ವೇದಾಸ್ ಕಂಠದಿಂದ ಬರುವುದು ಮಾತ್ರವೇ ಅಲ್ಲದೆ ಅದನ್ನು ಯಾವಾಗಲೂ ಕೂಡ ಆಯಾ ಜೀವರಾಶಿಗಳಿಗೆ ಬೋಧನೆ ಮಾಡ್ತಾ, ಅಂದ್ರೆ ಬ್ರಹ್ಮಾದಿ ಜೀವ ಯೋಗ್ಯ ಜೀವರಾಶಿಗಳಿಗೆ ಅದನ್ನು ಬೋಧನೆ ಮಾಡ್ತಾ ಇರ್ತಾನೆ. ಅದರ ಅಭಿವ್ಯಕ್ತಿತ್ವ ಎಕ್ಸ್ಪ್ರೆಷನ್ ಆಫ್ ದ ವೇದಾಸ್ ಅಂಡ್ ಎಕ್ಸ್ಪ್ಲನೇಷನ್ ಆಫ್ ದ ವೇದಾಸ್ ಅದು ಕೂಡ ಪರಮಾತ್ಮನಿಂದ ಯಾವಾಗಲೂ ನಡೀತಾ ಇರುತ್ತೆ. ಅದಕ್ಕೆ ಶ್ರುತಿಗಳು ಆತನ ಮಾತು ಅಂತ ಹೇಳ್ತಾ ಇದ್ದಾರೆ. ವಿಮಲ ಸ್ಮೃತಿಗಳು ಆತನ ಶಿಕ್ಷೆ. ಇಲ್ಲಿ ವಿಮಲ ಸ್ಮೃತಿಗಳು ಅಂತ, ವಿಮಲ ಸ್ಮೃತಿಗಳು ಅಂದ್ರೆ ಏನು? ವಿಮಲನಾದ ಪರಮಾತ್ಮನಿಂದ ಬಂದ ಸ್ಮೃತಿಗಳು ಅಂತ ಒಂದು ಅರ್ಥ ತಗೋಬಹುದು. ಇಲ್ಲ, ವಿಮಲ ಸ್ಮೃತಿಗಳು ಅಂದ್ರೆ ವಿಮಲವಾದ, ಮಲ ಅಂದ್ರೆ ಇಂಪ್ಯೂರಿಟೀಸ್, ವಿಮಲ ಅಂದ್ರೆ ಇಂಪ್ಯೂರಿಟೀಸ್ ಇಲ್ಲ ಅಂದ್ರೆ ಶುದ್ಧವಾಗಿರುವಂತಹ, ಅಂದ್ರೆ ಯಾವ್ದಾರ್ದೋ ಯಾವ್ದೋ ಸ್ಮೃತಿ, ಇದು ಸ್ಮೃತಿ ಇದು ಸ್ಮೃತಿ ಅಂತ ಯಾರ್ಯಾರೋ ಬೇರೆ ಬೇರೆ ಸ್ಮೃತಿಗಳ ಹೆಸರನ್ನು ಹೇಳಿ ಇದು ಸ್ಮೃತಿ ಅದು ಸ್ಮೃತಿ ಅಂತ ಹೇಳಿದರೆ ಅದನ್ನು ನಾವು ಒಪ್ಪಬೇಕಾ ಇಲ್ಲವಾ ಅಂತ ಹೇಳಿದರೆ, ಆ ಸ್ಮೃತಿಗಳು ಯಾವುದಾದರೆ ವೇದಗಳಿಗೆ ಅನುಗುಣವಾಗಿರುತ್ತೋ ಆ ಸ್ಮೃತಿಗಳು ಗ್ರಾಹ್ಯ, ವೇದಗಳಿಗೆ ಅನುಗುಣವಿಲ್ಲವಂದ್ರೆ ಅವು ಅಗ್ರಾಹ್ಯವಾದ ಸ್ಮೃತಿಗಳು. ಅಂದರೆ ನಮಗೆ ಸ್ಮೃತಿಗಳ ವಿಮಲತ್ವ, ಶುದ್ಧತ್ವ ಅಂದರೆ ದೋಷರಹಿತತ್ವ ಅಂತಹ ಸ್ಮೃತಿಗಳು, ವೇದಗಳು ಅವು ಅಪೌರುಷೇಯವಾದದಿಂದ ಆದ ಕಾರಣದಿಂದ ಸಮಸ್ತ ವೇದರಾಶಿಯು ಕೂಡ ದೋಷರಹಿತವೇ. ಸ್ಮೃತಿಗಳಿಗೆ ಬರುವಾಗ ಸ್ಮೃತಿಗಳಂದ್ರೆ ಪೌರುಷೇಯವಾದದ್ದು, ಅಂದ್ರೆ ಬೇರೆ ಬೇರೆ ಅವರಿಂದ ರಚಿತವಾದದ್ದು. ಅದು ವಿಮಲರಾದಂತಹ ವೇದವ್ಯಾಸರಿಂದ ರಚಿತವಾದ ಸ್ಮೃತಿಗಳೆಂದರೆ ಅವು ನಮಗೆ ಪೂರ್ಣವಾಗಿ ಗ್ರಾಹ್ಯ. ಅದರಲ್ಲಿ ಕೂಡ ನಮಗೆ ಸಾತ್ವಿಕ ರಾಶಿಕ ತಾಮಸಿಕ ಪುರಾಣಗಳಂತ ವಿಭಾಗನ ಇದೆ ಅಂತ ಹೇಳಿದರೆ, ಆ ತಾಮಸಿಕ ಪುರಾಣಗಳಲ್ಲಿ ಕೂಡ ಸಾತ್ವಿಕ ಭಾವವನ್ನು ನೋಡುವಂತಹ ಶಕ್ತಿ ಇರುವಂತಹ ಉತ್ತಮ ಜೀವರಾಶಿಗಳು ಅವೆಲ್ಲವೂ ಸಾತ್ವಿಕವೇ. ಆದರೆ ಪ್ರಾಚುರ್ಯದಿಂದ ನಮಗೆ ಮೇಲ್ನೋಟದ ಅರ್ಥದಲ್ಲಿ ಕಾಣಿಸುವಂತಹ ಸಾತ್ವಿಕ ರಾಶಿಕ ತಾಮಸಿಕ ಭಾವಗಳಿರುವುದರಿಂದ ಆ ಸ್ಮೃತಿಗಳ ವಿಭಾಗ ಮಾಡಿದ್ದಾರೆ. ಆದರೂ ಕೂಡ ಆ ಸ್ಮೃತಿಗಳೆಲ್ಲ ಕೂಡ ವಿಮಲರಾದ ವೇದವ್ಯಾಸದಿಂದ ಬಂದಿದ್ದರೆ ಆ ಸ್ಮೃತಿಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದನ್ನು ಸ್ವೀಕಾರ ಮಾಡುವ ರೀತಿ ಎಂತಾದ್ದು ಅಂತ ಹೇಳಿದೆ. ವೇದಗಳಿಗೆ ಅನುಗುಣವಾಗಿ ಅರ್ಥ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಸೊ ಆ ವಿಧವಾಗಿ ಸ್ಮೃತಿಗಳು, ಶುದ್ಧವಾದ ಸ್ಮೃತಿಗಳು ಆತನ ಶಿಕ್ಷೆ. ಶಿಕ್ಷೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್. ಶಿಕ್ಷೆ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಅಂತಲ್ಲ, ಶಿಕ್ಷೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಶ್ರುತಿಗಳಲ್ಲಿ ಇರುವ ಅರ್ಥಗಳನ್ನು ನಮಗೆ ಸ್ಮೃತಿ ಮೂಲಕವಾಗಿ ವಿಸ್ತಾರ ಮಾಡಿ ಅದರ ಇನ್ಸ್ಟ್ರಕ್ಷನ್ಸ್, ಅದರ ಬೋಧನೆಯನ್ನು ಪರಮಾತ್ಮ ಎಲ್ಲರಿಗೂ ಮಾಡ್ತಾನೆ. ಆ ಕಾರಣದಿಂದ ಸ್ಮೃತಿಗಳು ಆತನ ಶಿಕ್ಷೆ ಅಂದ್ರೆ ಆ ಪರಮಾತ್ಮನ ಶಿಕ್ಷೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್, ನಮಗೆ ಬೋಧನೆಗಳು. ಯಾಕೆಂದ್ರೆ ಆ ಸ್ಮೃತಿಗಳ ಮೂಲಕವಾಗಿ ವಿಧಿ ನಿಷೇಧಗಳ ನಮಗೆ ನಿರ್ವಚನವಾಗುತ್ತೆ. ಅಂದ್ರೆ ಯಾವುದು ಮಾಡಬೇಕು ಯಾವುದು ಮಾಡಕೂಡದು ಅನ್ನುವ ಸಂದೇಹ ಬಂದರೆ ಅದಕ್ಕೆ ಸಮಾಧಾನ ನಮಗೆ ಸ್ಮೃತಿಗಳಲ್ಲಿ ಸಿಗುತ್ತೆ. ಈ ವಿಧವಾಗಿ ಶ್ರುತಿಗಳಲ್ಲಿ ಸಿಕ್ಕುತ್ತೆ. ಆದ್ರೆ ಶ್ರುತಿಗಳಲ್ಲಿ ಬಹಳ ಕ್ರಿಪ್ಟಿಕ್ ಲ್ಯಾಂಗ್ವೇಜ್, ಶ್ರುತಿಗಳು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದ ಕಾರಣದಿಂದ ಆ ಶ್ರುತಿಗಳ ಅರ್ಥಕ್ಕೆ ಅನುಗುಣವಾಗಿ ಹೇಳಿದಂತಹ ಸ್ಮೃತಿಗಳು ನಮಗೆ ಅದನ್ನು ವಿಸ್ತಾರ ಮಾಡಿ ಹೇಳುತ್ತೆ. ಅಂತಹ ಸ್ಮೃತಿಗಳು ಪರಮಾತ್ಮನ ಶಿಕ್ಷಾರೂಪಕವಾಗಿದೆ. ಅವನ ಇನ್ಸ್ಟ್ರಕ್ಷನ್ಸ್, ವಿಧಿ ನಿಷೇಧಗಳು ನಾವು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳು ಎನಿಸಿಕೊಳ್ಳುತ್ತಿಹವು. ಪರಮಾತ್ಮನ ಪ್ರತಿಮೆಗಳನ್ನು ಎರಡು, ನಮಗೆ ಅನೇಕ ವಿಧವಾದ ಡಿವಿಷನ್ಸ್ ಇದೆ. ಪರಮಾತ್ಮನ ಪ್ರತಿಗಳನ್ನು ನಾವು ಸಹಜ, ಆಮೇಲೆ ಆಹಿತ ಇತ್ಯಾದಿ ಈ ವಿಧವಾದ ಡಿವಿಷನ್ಸ್ ನೋಡಿದ್ದೀವಿ ಪ್ರತಿಮೆಗಳನ್ನು ಹೇಳುವಾಗ. ಇಲ್ಲಿ ಜಸ್ಟ್ ಬ್ರಾಡ್ ಡಿವಿಷನ್, ಎರಡು ವಿಧವಾದ ಡಿವಿಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಜೀವ ಪ್ರತತಿ, ಜೀವದ ಪ್ರತತಿ ಅಂದ್ರೆ ಸಮೂಹ, ಜೀವ ಸಮೂಹ, ಆಲ್ ದಿ ಲಿವಿಂಗ್ ಎಂಟಿಟೀಸ್ ಅಂದ್ರೆ ಚೈತನ್ಯ ಶಕ್ತಿ, ಎಂಟೈರ್ ಚೈತನ್ಯ ಶಕ್ತಿ ಅಂದ್ರೆ ಲಿವಿಂಗ್ ಥಿಂಗ್ಸ್, ಲೈಫ್ ಫೋರ್ಸ್ ಅಂದ್ರೆ ಯಾವ್ದು ಕರಿತೀವೋ, ಇಂತಹ ಜೀವ ಪ್ರತತಿಗಳೆಲ್ಲ ಕೂಡ, ಸಮಸ್ತ ಜೀವರಾಶಿಗಳು ಕೂಡ ಪರಮಾತ್ಮನ ಪ್ರತಿಮೆಗಳಾಗಿವೆ. ಯಾಕಂದ್ರೆ ಪರಮಾತ್ಮ ಅದರ ಒಳಗೆ ಪ್ರತಿಯೊಂದು ಜೀವದ ಒಳಗೂ ಇದ್ದಾನೆ. ಅವೆಲ್ಲವೂ ಪರಮಾತ್ಮನ ಒಂದು ವಿಧವಾದ ಪ್ರತಿಮೆ. ಪ್ರಕೃತಿಗಳು ಅಂತ ಹೇಳಿದ ಮೂಲಕವಾಗಿ ಜಡ ಪದಾರ್ಥಗಳೆಲ್ಲ ಕೂಡ ಅಲ್ಲಿ ನಮಗೆ ಗ್ರಹಣ ಮಾಡಬೇಕು. ಈ ವಿಧವಾಗಿ ನಮಗೆ ಎಲ್ಲ ಜೀವರಾಶಿಗಳು, ಎಲ್ಲ ಜಡ ಪದಾರ್ಥಗಳು ಇವೆಲ್ಲವೂ ಕೂಡ ಎರಡು ವಿಧವಾದಂತಹ ಪ್ರತಿಮೆಗಳು ಎನಿಸಿಕೊಳ್ಳುತ್ತಿಹವು. ಪರಮಾತ್ಮನ ಪ್ರತಿಮಾ ರೂಪಗಳಾಗಿವೆ. ಪರಮಾತ್ಮನನ್ನು ಆ ಎಲ್ಲ ವಸ್ತುಗಳಲ್ಲಿ ನಾವು ಕಾಣಬೇಕು. ಹಾಗಂದ್ರೆ ದುಷ್ಟರಲ್ಲಿ ಕೂಡ ಪರಮಾತ್ಮನನ್ನು ಕಾಣಬೇಕಾ ಅಂತ ಹೇಳಿದ್ರೆ, ಆ ದುಷ್ಟರಿಂದ ದುಷ್ಟ ಸಾಧನೆ ಮಾಡಿಸುವುದು ಪರಮಾತ್ಮನೇ ಮಾಡಿಸ್ತಾನೆ ಅನ್ನುವ ತಿಳುವಳಿಕೆ ಇರಬೇಕು. ದುಷ್ಟರಲ್ಲಿ ಪರಮಾತ್ಮ ಕಾಣಬೇಕಂದ್ರೆ ದುಷ್ಟರನ್ನು ನಾವು ಪೂಜೆ ಮಾಡಬೇಕಂತ ಅರ್ಥಲ್ಲ. ದುಷ್ಟರಲ್ಲಿಯೂ ಪರಮಾತ್ಮನ ರೂಪಗಳಿದ್ದು ಅವರಿಂದ ಆ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ನಮಗೆ ಇರಬೇಕು. ಸೊ ಎಲ್ಲ ಕಡೆ ಪರಮಾತ್ಮನ ಪ್ರತಿಮೆಗಳಿದೆ ಅನ್ನುವ ತಿಳುವಳಿಕೆ ನಮಗೆ ಬರಬೇಕು. ಪ್ರತಿಮೆಗಳು ಎಣಿಸಿಕೊಳ್ಳುತ್ತಿಹವು. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತ. ಇತರ ಕರ್ಮಗಳು ಅಂತ ಹೇಳಿದ್ರೆ ನಮಗೆ ಇತರ ಕರ್ಮಗಳಂತ ಹೇಳಿದ್ದಾರೆ. ಬೇರೆ ಕರ್ಮಗಳಂದ್ರೆ ಏನು, ಇಷ್ಟುವರೆಗೂ ಹೇಳಿದ ಕರ್ಮಗಳೇನು, ಇತರ ಕರ್ಮಗಳಂದ್ರೆ ಏನು. ಇತರ ಕರ್ಮಗಳಂತ ಹೇಳಿದರೆ ನಾವು ಮುಖ್ಯವಾಗಿ ಪರಮಾತ್ಮನ ಬಗ್ಗೆ ಮಾಡುವ ಕರ್ಮಗಳಿವೆ. ಯಾವ ಎಂತಹದ್ದು, ಪೂಜಾ ಸಂಧ್ಯಾವಂದನ, ಯಜ್ಞ, ಯಾಗ, ವ್ರತಗಳು, ಇವೆಲ್ಲ ಕೂಡ ಪರಮಾತ್ಮನಿಗೆ ನಾವು ಡೈರೆಕ್ಟ್ ಆಗಿ ತಿಳಿಯುವಂತಹ ಕರ್ಮಗಳು ಕೆಲವು. ಅವು ಆದ ಮೇಲೆ ಇತರ ಕರ್ಮಗಳು, ಅದರ ಆಕ್ಷನ್ಸ್. ಅದರ ಆಕ್ಷನ್ಸ್ ಅಂದ್ರೆ ನಮ್ಮ ಜೀವನವನ್ನು ನಡೆಸುವುದಕ್ಕಾಗಿ ಕುಟುಂಬ ನಿರ್ವಹಣೆ ಮಾಡುವುದು, ಉದ್ಯೋಗಕ್ಕೆ ಹೋಗುವುದು, ಬರುವುದು ಇತ್ಯಾದಿ, ಅಂದ್ರೆ ನಮಗೆ ಕಾಯ ದೇಹವನ್ನು ನಡೆಸುವುದಕ್ಕೆ ಬೇಕಾದಂತಹ ಕಾರ್ಯಗಳ್ಯಾವುದು, ಅವೆಲ್ಲವೂ ಕೂಡ ಇತರ ಕರ್ಮಗಳು. ಅಂದ್ರೆ ಇವು ಯಾವುದು ನಿಷಿದ್ಧವಲ್ಲ, ಅಂದ್ರೆ ವಿಧಿಗೆ ವಿಧಿ ಕರ್ಮಗಳು ಅಷ್ಟೇ ಅಲ್ಲದೆ ನಿಷೇಧವಾಗದೇ ಇರುವ ಕರ್ಮಗಳು ಯಾವುದಿದೋ ಅವೆಲ್ಲವನ್ನು ಕೂಡ ನಾವು ಪರಮಾತ್ಮನ ಪೂಜೆಗಳನ್ನು ನಾವು ಮಾಡ್ತಾ ಇರಬೇಕು. ಈ ವಿಧವಾಗಿ ಇತರ ಕರ್ಮಗಳೆಲ್ಲ, ಈ ವಿಧವಾಗಿರುವಂತಹ ಸಮಸ್ತ ಕರ್ಮಗಳೆಲ್ಲವೂ ಕೂಡ ಲಕ್ಷ್ಮೀಪತಿಗೆ ಪೂಜೆಗಳೆಂದು, ಲಕ್ಷ್ಮೀಪತಿಯಾದ ಆ ನಾರಾಯಣಿಗೆ ಪೂಜೆಗ ಅಂತ ನಾವು ಭಾವನೆ ಮಾಡುತ್ತಾ ಎಲ್ಲ ಕರ್ಮಗಳು ಪರಮಾತ್ಮನನ್ನು ನಾವು ಸಮರ್ಪಣೆ ಮಾಡಬೇಕು. ಪೂಜೆಗಳೆಂದು ಸ್ಮರಿಸುತ್ತಾ ಸ್ಮರಣೆ ಮಾಡುತ್ತಾ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ. ಸ್ವಪ್ನದಲ್ಲಿ ಅಂದ್ರೆ ಕನಸಿನಲ್ಲಿ, ಕನಸಿನಲ್ಲಿ ಬೇಡದಿರು ಅಂದ್ರೆ ಓಹೋ ಸ್ವಪ್ನದಲ್ಲಿ ನಾವು ಬೇಡಕೂಡದು ಇವೆಲ್ಲವೂ ಕೂಡ ಚತುರ್ವಿಧ ಪುರುಷಾರ್ಥಗಳು ಜಾಗೃತ ಅವಸ್ಥೆಯಲ್ಲಿ ಬೇಡಬಹುದು ಅಂತ. ಹಾಗಲ್ಲ, ಇಲ್ಲಿ ನಾವು ಸ್ವಪ್ನದಲ್ಲಿ ಕೂಡ ಅಂತ ಹೇಳಿ, ಈವನ್ ಇನ್ ಡ್ರೀಮ್ಸ್ ಡೋಂಟ್ ಆಸ್ ಫಾರ್ ಪುರುಷಾರ್ಥ. ಅದೇನ್ರಿ, ಮೋಕ್ಷ ಪುರುಷಾರ್ಥವೇ ಅಲ್ಲವೇ? ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮಾರ್ಥ ಕಾಮೋಕ್ಷ, ಕಾಮೋಕ್ಷವನ್ನು ಬೇಡ್ತೀವಲ್ವಾ, ಅದು ತಪ್ಪಿಲ್ಲ ಅಂತ ಹೇಳಿದ್ದಾರಲ್ವಾ. ಸೊ ಚತುರ್ವಿಧ ಪುರುಷಾರ್ಥಗಳನ್ನು ಬೇಡದಿರು, ಬೇಡದೆ ಅಂದ್ರೆ ಸ್ವಪ್ನದಲ್ಲಿ ಕೂಡ ಪರಮಾತ್ಮನನ್ನು ನನಗೆ ಈ ಪುರುಷಾರ್ಥಗಳನ್ನು ಕೊಡು ಅಂತ ಬೇಡದೆ ಅವನನ್ನು ನಾವು ಯಾಚನೆ ಮಾಡದೆ ಇರಬೇಕು ಅಂತ ಹೇಳ್ತಾ ಇದ್ದಾರಲ್ವಾ. ಯಾಕೆ ಅಂದ್ರೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿದ್ರೆ ಪುರುಷಾರ್ಥಗಳನ್ನು ಬೇಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಪರಮಾತ್ಮ ಎಲ್ಲವೂ ತಿಳಿದಿದ್ದಾನೆ. ಅವನು ಸ್ವತಂತ್ರ, ನಾನು ಅಸ್ವತಂತ್ರ. ನಾನು ಬೇಡದೇ ಇದ್ದರೂ ನನಗೆ ಯೋಗ್ಯವಾದದನ್ನು ಪರಮಾತ್ಮ ಕೊಡ್ತಾನೆ ಅಂತೇಳಿ ನಾವು ಫಲತ್ಯಾಗವನ್ನು ಮಾಡಿ, ಅಂದ್ರೆ ಫಲದ ಅಭಿಲಾಷೆ ಇಲ್ಲದೆ ನಾವು ಎಲ್ಲ ಕಾರ್ಯಗಳನ್ನು ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ ಅನ್ನುವ ಅನುಸಂಧಾನದಿಂದ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮನ ಪೂಜೆಗಳೆಂದು ಸ್ಮರಣೆ ಮಾಡ್ತಾ ನಾಲ್ಕು ವಿಧ ಪುರುಷಾರ್ಥಗಳನ್ನು ನಾವು ಸ್ವಪ್ನದಲ್ಲಿ ಕೂಡ ಬೇಡದೇ ಇರಬೇಕು ಅಂತ ಹೇಳಿದರೆ ಅದರ ಮೂಲಕವಾಗಿ ಕರ್ಮಗಳ ಸಮರ್ಪಣೆಯನ್ನು ಪರಮಾತ್ಮನಿಗೆ ಮಾಡುವುದು. ಕರ್ಮಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಂತ ಹೇಳಿದರೆ ಅರ್ಥೇನು? ಪರಮಾತ್ಮನೇ ಸ್ವತಂತ್ರಕರ್ತ, ನಾವು ಅಸ್ವತಂತ್ರಕರ್ತರು. ಕರ್ಮಗಳಲ್ಲಿರುವ ಪರಮಾತ್ಮನ ರೂಪಗಳು, ನಮ್ಮದಲ್ಲಿರುವ ಪರಮಾತ್ಮನ ರೂಪಗಳು, ಆ ಕರ್ಮದ ಫಲಗಳಲ್ಲಿರುವ ಪರಮಾತ್ಮನ ರೂಪಗಳು, ಎಲ್ಲ ಪರಮಾತ್ಮನ ರೂಪಗಳು, ಎಲ್ಲ ಕಾರ್ಯಗಳನ್ನು ತಾವೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಮಾತ್ರ ಇದ್ದೀವಿ ಅನ್ನುವ ತಿಳುವಳಿಕೆ ಯಾವುದಿದೋ ಅದೇ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ವಿಧಾನವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಪರಮಾತ್ಮನ ವಿಷಯವನ್ನಿಲ್ಲಿ ನಮಗೆ ಒಂದು ವಿಧವಾದ ಸ್ವಾರ್ಥ, ಪರಮಾತ್ಮನಿಗೆ ಮಾತ್ರ ಇರುವ ಸ್ವಾತಂತ್ರ್ಯ, ನಮಗೆ ಯಾರಿಗೆ ಇಲ್ಲದೆ ಇರುವ ಸ್ವಾತಂತ್ರ್ಯವನ್ನು ಇಲ್ಲಿ ಮತ್ತು ನಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಶ್ರುತಿಗಳಾತನ ಮಾತು, ವಿಮಲ ಸ್ಮೃತಿಗಳಾತನ ಶಿಕ್ಷೆ, ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳು ಎನಿಸಿಕೊಳ್ಳುತ್ತಿಹವು, ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳು ಎಂದು ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ. ಸ್ವಪ್ನದಲ್ಲಿ ಕೂಡ ಪರಮಾತ್ಮನನ್ನು ಬೇಡಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ನಮಗೆ ಇಲ್ಲಿ ಒಂದು ಮಾತನ್ನು ನೆನಪಿಗೆ ತಂದುಕೋಬಹುದು. ವಾದಿರಾಜ ಸ್ವಾಮಿಗಳು ಅವರು ಹೇಳ್ತಾ ಇರ್ತಾರೆ, ಯಾವ ಅವರು ಒಂದು ಕಡೆ ಹೇಳಿದಂತೆ, ನಾ ಪರಮಾತ್ಮನಿಗೆ ಎಲ್ಲವೂ ಗೊತ್ತು, ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಅಲ್ಲಿ ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆಯನ್ನು ಅವರು ಸ್ಪಷ್ಟೀಕರಣ ಮಾಡಿ ಹೇಳಿದಂತಹ ಮಾತುಗಳಿದೆ. ಆ ಮಾತುಗಳನ್ನು ಕೂಡ ನೆನಪಿಗೆ ತಂದುಕೋಬಹುದು. ಅಂದ್ರೆ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಪರಮಾತ್ಮನೇ, ನನಗೆ ಏನೂ ಗೊತ್ತಿಲ್ಲ, ನೀನೇ ಎಲ್ಲವೂ ತಿಳಿದವನು, ನೀನೇ ನನ್ನಿಂದ ಎಲ್ಲವನ್ನು ಮಾಡಿಸು ಅನ್ನುವ ಮಾತನ್ನು ಹೇಳಿದ್ದಾರೆ. ಸೊ ಅದನ್ನು ನಾವು ನೆನಪಿಗೆ ತಂದುಕೋಬಹುದು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಭೂತಳಾಧಿಪನ ಆಜ್ಞಧಾರಕ ದೂತರಿಗೆ ಸೇವಾನುಸಾರದಿ ವೇತನವ ಕೊಟ್ಟು ಅವರ ಸಂತೋಷಿತ ತೆರೆದಂತೆ ಮಾತರಿಶ್ವಪ್ರಿಯನು ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಗಾಯಕರ ಸಂತೋಷ ಪಡಿಸುವ ಇಹಪರಂಗಳಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಭೂತಳ ಅಧಿಪನು, ಭೂತಳ ಅಂದ್ರೆ ಭೂಮಿತಳ, ಭೂಮಿತಳ ಭೂತಳ ಅಂದ್ರೆ ಅರ್ಥ್ ದ ಲ್ಯಾಂಡ್, ಅದಕ್ಕೆ ಅಧಿಪ ಅಧಿಪತಿಯಾದವನು ರಾಜ. ಭೂತಳಾಧಿಪ ಅಂದ್ರೆ ರಾಜನು, ಅವನೇನು ಮಾಡ್ತಾನೆ, ತನ್ನ ಆಜ್ಞಧಾರಕ ದೂತರಿಗೆ, ತನ್ನ ಆಜ್ಞವನ್ನು ಪಾಲನೆ ಮಾಡುವಂತಹ ಆಜ್ಞಧಾರಕರ ಅಂದ್ರೆ ಆಜ್ಞವನ್ನು ಧಾರಣೆ ಮಾಡುವಂತಹ ಆಜ್ಞಾನು, ತನ್ನ ಕಿಂಗ್ಸ್ ಆರ್ಡರ್ಸ್, ಹೂಎವರ್ ಫಾಲೋ ದ ಕಿಂಗ್ಸ್ ಆರ್ಡರ್ಸ್, ತನ್ನ ಆಜ್ಞೆಗಳನ್ನು ಪಾಲನೆ ಮಾಡುವಂತಹ ಅವರಿಗೆ, ಆಜ್ಞಧಾರಕರೆಯಾದಂತಹ ದೂತರಿಗೆ ಅಂದ್ರೆ ತನ್ನ ಸೇವಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಪರಮಾತ್ಮ ಏನು ಮಾಡ್ತಾನೆ, ರಾಜ ಏನು ಮಾಡ್ತಾನೆ, ಸೇವಾನುಸಾರದಿ ಅವರವರು ಮಾಡುವಂತಹ ಸೇವೆಗಳಿಗೆ ಅನುಗುಣವಾಗಿ, ಎಷ್ಟೆಷ್ಟು ರಾಜನ ಸೇವೆ ಮಾಡಿದ್ರೆ ಅಷ್ಟು ಅವರಿಗೆ ತಕ್ಕಂತೆ ಒಳ್ಳೆ ಒಳ್ಳೆ ರಾಜ ಇದ್ದರೆ ಅವನೇನು ಮಾಡ್ತಾನೆ, ಅವರು ಮಾಡುವ ಸೇವೆಗಳಿಗೆ ಅನುಸಾರವಾಗಿ ವೇತನವ ಕೊಟ್ಟು ಅಂದ್ರೆ ಭತ್ಯವನ್ನು ಕೊಟ್ಟು, ಸ್ಯಾಲರಿ, ಅವರಿಗೆ ಬೇಕಾದ ರಿವಾರ್ಡ್ಸ್ ಅನ್ನು ಕೊಟ್ಟು, ವೇತನವನ್ನು ಕೊಟ್ಟು, ಅವರು ಏನು ಮಾಡ್ತಾನೆ, ಕೊಟ್ಟು ಅವರ ಸಂತೋಷಿಸುವ ತೆರದಂತೆ ಅವರನ್ನು ತೃಪ್ತಿಪಡಿಸ್ತಾನೆ ಆ ರಾಜ. ಅಂದ್ರೆ ಹಿ ಪ್ಲೀಸಸ್ ಹಿಸ್ ಸಬ್ಜೆಕ್ಟ್ಸ್ ಬೇಸ್ಡ್ ಆನ್ ದೇರ್ ಸರ್ವಿಸಸ್. ಈ ವಿಧವಾಗಿ ಹೇಗೆ ಮಾಡ್ತಾನೋ, ಇದು ಒಂದು ಒಂದು ವಿಧವಾದ ಕ್ರೂಡ್ ಎಕ್ಸಾಂಪಲ್. ಏನಂದ್ರೆ ರಾಜ ಮಾಡುವುದು ತನ್ನ ಸೇವಕರಿಗೆ ಅವರವರಿಗೆ ಬೇಕಾದಂತೆ ಕೊಡ್ತಾನೆ. ಅದು ಇಲ್ಲಿ ರಾಜ ಅನ್ನುವನಿಗೆ ಇರುವಂತಹ ಸ್ವತಂತ್ರಕ್ಕಿಂತ ಪರಮಾತ್ಮನಿಗಿರುವ ಸ್ವತಂತ್ರ ಎಷ್ಟೋ ಅಧಿಕವಾದದ್ದು. ಆದರೂ ಕೂಡ ಒಂದು ಎಕ್ಸಾಂಪಲ್ ನಮಗೆ ತೋರಿಸುವುದಕ್ಕಾಗಿ ಕೊಟ್ಟುವಂತಹದ್ದು. ಕೊಟ್ಟು ಅವರ ಸಂತೋಷಿಸುವ ತೆರದಂತೆ ಪರಮಾತ್ಮ ಏನು ಮಾಡ್ತಾನೆ, ಪರಮಾತ್ಮನಿಗೆ ಇಲ್ಲಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮಾತರಿಶ್ವ ಪ್ರಿಯ, ಮಾತರಿಶ್ವ ಅಂದ್ರೆ ಮಾತರಿ ಶ್ವಯತೆ, ಮಾತರಿ ಪ್ರಮಾಣ, ಮಾತ ಅಂದ್ರೆ ಮಾತರಿ ಅಂದ್ರೆ ಪ್ರಮಾಣಗಳಲ್ಲಿ, ಅಂದ್ರೆ ಪರಮಾತ್ಮನ ಬಗ್ಗೆ ತಿಳಿಸುವ ಪ್ರಮಾಣಗಳಲ್ಲಿ ಶ್ವಯತಿ ಜ್ಞಾನ ಅಂದ್ರೆ ಯಾವಾಗಲೂ ಅವರು ಪರಮಾತ್ಮನನ್ನು ಏನು ಏನು ಹೇಗೆ ತಿಳಿಸುತ್ತೆ ಅನ್ನುವುದನ್ನೇ ಧ್ಯಾನ ಮಾಡ್ತಾ ಮನ್ನ ಮಾಡ್ತಾ ಯಾವತ್ತೂ ಅದರ ಮೇಲೆ ಗತಿ ಇರುತ್ತೆ ಅಂತ ಕಾರಣದಿಂದ ವಾಯುದೇವರಿಗೆ ಮಾತರಿಶ್ವ ಅಂತ ಕರೀತಾರೆ. ಅಂತಹ ಮಾತರಿಶ್ವ ಪ್ರೇಣು, ವಾಯುದೇವರಿಗೆ ಅತ್ಯಂತ ಪ್ರೀತಿಪಾತ್ರನಾದ ಪರಮಾತ್ಮ. ಇದರ ಮೂಲಕವಾಗಿ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂದ್ರೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ನಾವು ಪರಮಾತ್ಮನ ಸೇರಬೇಕಂದ್ರೆ ವಾಯುದೇವರ ಮೂಲಕವಾಗಿ ನಾವು ಪರಮಾತ್ಮನನ್ನು ಹತ್ತಿರ ಹೋಗಬೇಕು. ಸೊ ಅಷ್ಟೇ ಅಲ್ಲದೆ ಮಾತರಿ ಅಂದ್ರೆ ಪ್ರಮಾತರಿ, ಮಾತರಿಶ್ವಾದಾತಿ ಅಂತೇಳಿ ಈಶಾವಶ್ವಪ್ನ ಸೇರಿದಂತೆ ಮಾತರಿಶ್ವರೂಪದಿಂದ ಮಾತರಿಶ್ವರಾದ ವಾಯುದೇವರು ಪರಮಾತ್ಮನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ ಅನ್ನುವುದನ್ನು ಅಲ್ಲಿ ಹೇಳಿದ್ದಾರೆ. ನಾವು ಅದೇ ವಿಧವಾಗಿ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂದ್ರೆ ವಾಯುದೇವರ ಮೂಲಕವಾಗಿ ನಾವು ಸಮರ್ಪಣೆ ಮಾಡಬೇಕಂಥೇಳಿ ಮಾತರಿಶ್ವ ಪ್ರಿಯನಾದಂತಹ ಆ ಶ್ರೀಮನ್ನಾರಾಯಣನು ಪರಮ ಪ್ರೀತಿಪೂರ್ವಕ, ಅತ್ಯಂತ ಪ್ರೀತಿಪೂರ್ವಕನಾಗಿ ಏನು ಮಾಡ್ತಾನೆ, ಸದ್ಗುಣಗಳ ಗಾಯಕರ ಸಂತೋಷ ಪಡಿಸುವ ಇಹಪರಂಗಳಲ್ಲಿ. ಹೇಗಾದರೆ ರಾಜ ತನ್ನ ಸೇವಕರಿಗೆ ಅವರ ಸೇವಾನುಸಾರ ರಿವಾರ್ಡ್ಸ್ ಕೊಡ್ತಾನೋ, ವೇತನವನ್ನು ಕೊಡ್ತಾನೋ, ಅದೇ ವಿಧವಾಗಿ ಪರಮಾತ್ಮ ಏನು ಕೊಡ್ತಾನೆ, ಪರಮಾತ್ಮ ಕೊಡುವ ವೇತನ ಎಂತಹದ್ದು, ಭತ್ಯ ಇಲ್ಲ ಸ್ಯಾಲರಿ ಎಂತಹದ್ದು ಅಂತ ಹೇಳಿದ್ರೆ ಅವರವರು ಮಾಡುವ ಕರ್ಮಗಳಿಗೆ ತಕ್ಕಂತೆ ತಾನು ಕೊಡ್ತಾನೆ. ಇಲ್ಲಿ ತಮೋಯೋಗ್ಯ ಜೀವರಾಶಿಗಳು, ರಾಜನಿಗೆ ಯಾರಾದ್ರೂ ಸಂಬಡಿ ಅಪೋಸಿಸ್ ದ ಕಿಂಗ್, ಹಿ ಪನಿಷಸ್ ದೆಮ್. ಅದೇ ವಿಧವಾಗಿ ಇಲ್ಲಿ ಪರಮಾತ್ಮನನ್ನು ದ್ವೇಷ ಮಾಡುವವರಿಗೆ ಪರಮಾತ್ಮ ಕೊಡುವ ವೇತನ ಎಂತಾದಂತೆ ಅವ್ರಿಗನ್ನು ತಮಸ್ಸಿಗೆ ತಳ್ಳುತ್ತಾನೆ. ಆದರೆ ಸಜ್ಜನರು ಸದ್ಗುಣಗಳ ಗಾಯಕರ ತನ್ನ ಸದ್ಗುಣಗಳನ್ನು ಗಾನ ಮಾಡುವಂತಹ ಭಕ್ತ ಜನರು ಯಾರಿದ್ದಾರೋ ಅಂತಹ ಭಕ್ತ ಜನರನ್ನು ಪ್ರೀತಿಪೂರ್ವಕನಾಗಿ ಅತ್ಯಂತ ಪ್ರೀತಿಯಿಂದ ಪರಮಾತ್ಮ ಸಂತೋಷಪಡಿಸುವ ಅವರನ್ನು ಆ ಮೋಕ್ಷದ ಆನಂದವನ್ನು ಕೊಟ್ಟು ನಿತ್ಯಾನಂದವನ್ನು ಕೊಟ್ಟು ಸಂತೋಷ ಪಡುವಂತೆ ಮಾಡ್ತಾನೆ. ಇಹ ಪರಂಗಳಲ್ಲಿ ಇಹಲೋಕದಲ್ಲಿಯೂ ಸೌಖ್ಯವನ್ನು ಕೊಡ್ತಾನೆ, ಪರಲೋಕದಲ್ಲಿಯೂ ಸೌಖ್ಯವನ್ನು ಕೊಡ್ತಾನೆ. ಅಂದರೆ ಇಲ್ಲಿ ನಮಗೆ ಜೀವನದಲ್ಲಿ ಸುಗಮವಾಗಿ ನಡೆಸುವಂತೆ ಮಾಡಿ ಅಷ್ಟೇ ಅಲ್ಲದೆ ನಮಗೆ ಮೋಕ್ಷಾದಿ ಸುಖಗಳನ್ನು ಕೂಡ ಕೊಡುವವನಾಗಿದ್ದಾನೆ ಪರಮಾತ್ಮ. ಸೊ ಈ ಪರಮಾತ್ಮ ಈ ವಿಧವಾಗಿ ಭಕ್ತರನ್ನು ಕಾಪಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಭೂತಳಾಧಿಪನು ಆಜ್ಞಧಾರಕ ದೂತರಿಗೆ ಸೇವಾನುಸಾರದೆ ವೇತನವ ಕೊಟ್ಟು ಅವರ ಸಂತೋಷಿಸುವ ತೆರದಂತೆ ಮಾತರಿಶ್ವಪ್ರಿಯನು ಪರಮಪ್ರೀತಿಪೂರ್ವಕ ಸದ್ಗುಣಗಳ ಗಾಯಕರ ಸಂತೋಷಪಡಿಸುವ ಇಹಪರಂಗಳಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿಗೆ 26ನೇ ಪದ್ಯ ಮುಗಿಯಿತು. 27ನೇ ಪದ್ಯ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೆ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. www.freeconference.com. You have. Please note, touch tone commands are now preceded by the star key. For example, to mute or unmute yourself, press star 6. Only organizers can be heard. Participants may unmute themselves. To unmute your phone, press star 6. There are 0 other callers present. You will hear music.